ಮನೆಗೆ ದೀಪ ಎಲ್ಲರ ಮನೆಯಲ್ಲೂ,
ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ.
ಆಕಾಶವಾಣಿ ರಾಯಚೂರು, ಕೇಳಿ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ಮಕ್ಕಳ ಸಂರಕ್ಷಣೆ ಕುರಿತು ಮಾಹಿತಿ ಹಾಗೂ ಯಶೋಗಾಥೆಗಳ ಪರಿಚಯಾತ್ಮಕ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿರ್ಮಾಣ ಮತ್ತು ಪ್ರಾಯೋಜಕರು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಮಾರ್ಗದರ್ಶನ ಸನ್ಮಾನ್ಯ ಶ್ರೀ ಎಸ್ಎನ್ ನಾಗರಾಜು, ಜಿಲ್ಲಾಧಿಕಾರಿಗಳು ರಾಯಚೂರು. ಪರಿಕಲ್ಪನೆ ನಿರ್ವಹಣೆ ಮತ್ತು ನಿರೂಪಣೆ ಕೆ ರಾಘವೇಂದ್ರ ಭಟ್. ಸಂಯೋಜಕರು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು.
ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು, ಮಕ್ಕಳ ಸಂರಕ್ಷಣೆ ಹಾಗೂ ಮಕ್ಕಳ ಸಂರಕ್ಷಣೆಯ ಕುರಿತ ಯಶೋಗಾಥೆಗಳ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕೇಳುಗರೆ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂದಾಗಲೇ ತಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳಲ್ವೇ ಅನ್ನುವಂಥ ಬೀಜ ನಮ್ಮಲ್ಲಿ ಬಿತ್ತಿ ಅದನ್ನು ಹಲವಾರು ವರ್ಷಗಳಿಂದ ಬೆಳೆಸಿದ್ದನ್ನು ನಾವೀಗ ತೆಗೆದಾಕಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳಲ್ಲ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ಯಾವ ಮಗು ತನ್ನ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುತ್ತೋ ಆ ತಕ್ಷಣ ಈ ದೇಶದ ಪ್ರಜೆ ಅಂತ ಅನಿಸ್ಕೊಳ್ಳುತ್ತದೆ. ಅದರ ಪ್ರಕಾರ ಭಾರತ ಸರ್ಕಾರ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ 1992 ಸಹಿ ಮಾಡಿ ಅದನ್ನು ಅನುಷ್ಠಾನ ಮಾಡಿ ಹಲವಾರು ಉತ್ತಮ ಪ್ರಗತಿಯನ್ನು ಸಾಧಿಸ್ತಾ ಮಕ್ಕಳ ಸಂರಕ್ಷಣೆಗೆ ಈ ದೇಶ ಮತ್ತು ಈ ರಾಜ್ಯ ಮತ್ತು ನಮ್ಮ ಜಿಲ್ಲೆಗಳು ಮುಂದಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿಯೂ ಕೂಡ ಗ್ರಾಮ ಪಂಚಾಯಿತಿ, ಶಾಲೆ, SDMC ಎಲ್ಲರೂ ಒಟ್ಟಾಗಿ ಮಕ್ಕಳ ಸಂರಕ್ಷಣೆಯ ಕೆಲಸ ಮಾಡಿರುವಂಥ ಹಲವಾರು ಯಶೋಗಾಥೆಗಳು, ಪ್ರಯತ್ನಗಳು ನಮ್ಮ ಮುಂದೆ ಇದೆ. ಆ ಪ್ರಯತ್ನಗಳನ್ನು ನಾವೆಲ್ಲರೂ ಅರಿಯುವ ಮತ್ತು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಸಗಮಕುಂಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಹಾಗೂ ಊರಿನ ಮುಖಂಡರೂ ಆದಂಥ ಶ್ರೀಯುತ ಲಕ್ಷ್ಮಣ್ ಅವರಿದ್ದಾರೆ. ಅವರನ್ನು ಕೂಡ ಅವರ ಅನುಭವ ಮತ್ತು ಯಾವ ರೀತಿಯಲ್ಲಿ ಸಗಮಕುಂಟದಲ್ಲಿ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಅದೇ ರೀತಿ ಕಾಡ್ಲೂರು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರಾದಂಥ ಶ್ರೀಮತಿ ಶುಭಾ ಭಟ್ ಅವರಿದ್ದಾರೆ, ಅವ್ರನ್ನು ಮಾತಾಡಿಸೋಣ. ಅದೇ ರೀತಿ ಶಮೀಮ್ ಬೇಗಂ ನಮ್ಮ ಬೇವಿನ ಬೆಂಚಿ ಶಾಲೆಯ ಮುಖ್ಯ ಶಿಕ್ಷಕರು, ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನೆಲ್ಲ ಮಾತಾಡಿಸಿ ಯಾವ ರೀತಿ ಶಿಕ್ಷಣದಲ್ಲಿ ಪ್ರಗತಿ ಆಗ್ತಾ ಇದೆ, ಬಾಲಕಾರ್ಮ ಪದ್ಧತಿ ಮತ್ತು ಬಾಲ್ಯ ವಿವಾಹ ನಿರ್ಮೂಲನೆ ಆಗ್ತಾ ಇದೆ ಅಂತ ಕೇಳಿ ತಿಳ್ಕೊಳ್ಳೋಣ. ಲಕ್ಷ್ಮಣ್ ಅವರೇ ನಮಸ್ಕಾರ.
ನಮಸ್ಕಾರ ಸರ್.
ತಾವು ಸಗಮಕುಂಟ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಮತ್ತು ಮುಖಂಡರಾಗಿ ಹಲವಾರು ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ. ಎಷ್ಟು ವರ್ಷಗಳಿಂದ ತಾವು ಅಲ್ಲಿದ್ದೀರಿ?
ನಾನು ಸುಮಾರು 1993 ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಒಂದು ಸಮಾಜ ಸೇವಕನಾಗಿ ನಾನು ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ದೇನೆ.
ಈಗ ತಾವು ಅಧ್ಯಕ್ಷರು ಮತ್ತು ಅದಕ್ಕೆ ಹಿಂದಿನ ಸದಸ್ಯರ ಅವಧಿಯಲ್ಲಿ ಅಥವಾ ಒಂದು 5 ಕೆಳಗೆ ಈ ಬಾಲಕಾರ್ಮ ಪದ್ಧತಿ, ಶಿಕ್ಷಣ, ಬಾಲ್ಯಹೋದ ಬಗ್ಗೆ ಏನಾದ್ರು ಚರ್ಚೆಗಳು ನಡೀತಾ ಇದ್ದವಾ ಹಿಂದೆ?
ಈಗ ಒಂದು 4-5 ಕೆಳಗಿಲ್ಲದ ಬಾಲ ಕಾರ್ಮಿಕ ಪದ್ಧತಿ ಮತ್ತು ಮಕ್ಕಳ ಶಿಕ್ಷಣ ಬಗ್ಗೆ ತಿಳಿಸುವಂಥ ಅಧಿಕಾರಿಗಳು ಭಾಳಷ್ಟು ಕಡಿಮೆ ಇದ್ದರು. ಈ ಒಂದು 3-4 ಇನಿಶಿಯೋಪ ಅಧಿಕಾರಿಗಳು ಬಂದು ಪ್ರತಿಯೊಂದು ಶಾಲೆಗೆ ಭೇಟಿ ಕೊಟ್ಟು ಪ್ರತಿಯೊಂದು ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಗ್ರಾಮದ ಮುಖಂಡರನ್ನ ಭೇಟಿ ಮಾಡಿ ಈ ಊರಲ್ಲಿ ಆದಷ್ಟು ಮಕ್ಕಳನ್ನು ಶಾಲೆಗೆ ಕಳಿಸ್ರಿ, ಮಕ್ಕಳನ್ನ ಅಕ್ಷರಸ್ಥಾನ ಮಾಡ್ರಿ ಅಂತ ತಿಳುವಳಿ ಕೊಟ್ಟಾಗ ನಾವು ಸ್ವತಃ ಇನಿಶಿಯೋಪ ಅವರು ಭಾಳ ಚೆನ್ನಾಗಿ ನಮ್ಮ ಒಂದು ಗ್ರಾಮಕ್ಕೆ ಬಂದರು, ಒಂದು ಖುಷಿ ಪಟ್ಟಿವಿ. ಮತ್ತು ಇನಿಶಿಯೋಪ ಅಧಿಕಾರಿಗಳು, ಪಂಚಾಯತ್ ಸದಸ್ಯರು ಮತ್ತು ಯುವಕರು ಎಲ್ಲರನ್ನು ಸೇರಿಸ್ಕೊಂಡು ನಾವು ಕೆಲವು ವಿಷಯಗಳನ್ನ ಪಾಲಕರ ಮುಂದೆ ಇಟ್ಟಿವಿ, ವಿದ್ಯಾರ್ಥಿಗಳ ತಂದೆ ತಾಯಿಗಳ ಹತ್ರ. ಇವತ್ತು ನಾವು ಒಬ್ಬ ಮಕ್ಕಳನ್ನ ಅಡ್ಕೊಂಡಿದ್ದೀವಿ, ಪಡ್ಕೊಂಡಿದ್ದೀವಿ, ಪೋಷಿಸಿದ್ದೀವಿ, ಅವ್ರನ್ನ ದೊಡ್ಡವ್ರನ್ನ ಮಾಡ್ತಿದ್ದೀವಿ, ಅವ್ರಿಗೆ ಊಟ ಬಟ್ಟೆ ಎಲ್ಲ ಕೊಡ್ತಿದ್ದೀವಿ, ವಿದ್ಯೆನ ಮಾತ್ರ ಕೊಡ್ತಾ ಇಲ್ಲ. ನಾವು ಇಷ್ಟೆಲ್ಲ ಕೊಟ್ಟಿದ್ದು ವೃತ ಆಗ್ಬೋದು, ನಾವು ಊಟ ಬಟ್ಟೆ ಕೊಟ್ಟಿದ್ದು ವೃತ ಆಗ್ಬೋದು, ವಿದ್ಯೆ ಕೊಟ್ಟಿದ್ದು ಮಾತ್ರ ವೃತ ಆಗಂಗಿಲ್ಲ. ಮಕ್ಕಳಿಗೆ ವಿದ್ಯೆ ಕಲಿಸೋದೇ ಮುಖ್ಯ ಅಂತ ನಾವು ತಿಳುವಳಿಕೆ ಮಾಡಿದಾಗ ಕೆಲವು ಪಾಲಕರ ಸತೆ ಅದಕ್ಕೆ ನಮ್ಗೆ ಸಹಕಾರ ಕೊಟ್ಟರು. ಕೆಲವು ರೈತರ ಮ್ಯಾಗ ಬಡತನ, ಬರಗಾಲ ಸಹಜವಾಗಿ ಇದ್ದದ್ದೇ, ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಹಳ್ಳಿಗಳಿದ್ದಾವೆ, ಅದನ್ನು ಸುಧಾರಿಸ್ಕೊಂಡು ಕನಿಷ್ಠ ಮಕ್ಕಳಿಗೆ ನಾವು ಸರ್ಕಾರದ ಒಂದು ಸ್ಕೂಲ್ ಮಟ್ಟ ಆದರೂ ಓದಿಸುವಂಥ ಪ್ರಜ್ಞೆ ಬೇಕು ನಮ್ಮ ಮಕ್ಕಳಿಗೆ, ತಮ್ಮದೇ ಆದಂಥ ಒಂದು ಇದ್ದೇ ಬುದ್ಧಿಯನ್ನು ಬೇಕಾದರೆ ಕನಿಷ್ಠ 10ನೇ ಕ್ಲಾಸ್ ಆದರೂ ಕಲೀಲಿ, ಅಷ್ಟೇ ತಾನಾದರೆ ಕಲ್ಸೋಕ್ಕೆ ಒಂದು ನೀವು ಸಹಕಾರ ಮಾಡ್ರಂದಾಗ ಇವತ್ತು ಪ್ರತಿಯೊಂದು ಮಗು ಸಾಲಿಗೆ ಮುಟ್ಟುವಂಥ ವ್ಯವಸ್ಥೆಯಲ್ಲಿ ಇದೆ, ಹೋಗ್ತಿದ್ದಾರೆ.
ಹಾಗಾದರೆ ಈಗ ಹಿಂದೆ ಎಷ್ಟು ಶೇಕಡ ಇದ್ದರು ಮತ್ತು ಈಗ ಸ್ಥಿತಿ ಹೇಗಿದೆ?
ಹಿಂದಿನ ಶೇಕಡ ನಮ್ಮಲ್ಲಿದ್ದ ತಗೋಬೇಕಂದ್ರೆ ಇಲ್ಲ 10ರಿಂದ 20% ಇದ್ದವು. ಈಗ ಒಂದು ಈ ಪ್ರೈವೇಟ್ ಎನ್ ಜಿ ಒ ಅವ್ರನ್ನ ಇವ್ರನ್ನ ಏನು ಸರ್ಕಾರ ಗುರುತಿಸಿ ಹಳ್ಳಿಗಳಲ್ಲಿ ಬಿಡಿತಲ್ಲ, ಅವಾಗಲಿದ್ದ ಈಗ 90ಲಿದ್ದ 95 ಅಂತ ನನ್ನ ಒಂದು ಅಂಜೋದು ಲೆಕ್ಕಾಚಾರ.
ಓಕೆ, ಅಂದರೆ ಸುಮಾರು ಶೇಕಡ 95% ಮಕ್ಕಳು ಇವತ್ತು ಶಾಲೆಗಳಿದ್ದಾರೆ.
ಖಂಡಿತವಾಗಿ.
ಈ ಉಳಿದ 5% ಮಕ್ಕಳನ್ನು ಒಳಗಡೆ ತರಲಿಕ್ಕೆ ಲಕ್ಷ್ಮಣ್ ಅವರು ಏನು ಮಾಡ್ತೀರಿ?
ಇವತ್ತು ಅದೇ ಉಳಿದು 5% ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಂದು ನಾವೇ ಅಲ್ವಾರ ಅಂತ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ ಪಂಚಾಯತ್ಲಿದ್ದ ಮತ್ತು ಯುನಿಸೆಫ್ ಅವರ ಸಹಕಾರದಿಂದ. ನವೆಂಬರ್ 2011 ಮಕ್ಕಳ ಕಾವಲು ಸಮಿತಿ ಅಂತ ಒಂದು ರಚನೆ ಮಾಡಿದ್ವಿ. ಅದೇ ರೀತಿ 12/12/2012 ಮಕ್ಕಳ ಗ್ರಾಮ ಸಭೆ ಅಂತ ಮಾಡಿದ್ವಿ. ಮತ್ತು ಅದೇ ರೀತಿ ಶ್ರೀಮತ್ತವರು ಅಧ್ಯಕ್ಷ ಮತ್ತು ನಮ್ಮ ನೇತೃತ್ವದಲ್ಲಿ ಒಂದು ಮಕ್ಕಳ ಗ್ರಾಮ ಸಭೆ ಕರೆದಾಗ ನಾವು ಫಸ್ಟಿಗೆ ಒಂದು 3 ವರ್ಷದ ಕೆಳಗೆ ತಗೊಂಡು ಈಗಿನ ಒಂದು ಗ್ರಾಮ ಸಭೆಗೆ ತಗೊಂಡಾಗ ಮಕ್ಕಳು ಬಹಳಷ್ಟು ಚೈತನ್ಯರಾಗಿದ್ದರು.
ಫುಲ್ಲು ಶಾಲೆ ಒಳಗಡೆ
ಬಹಳ ಚೈತನ್ಯರಾಗಿದ್ದರು. ಅವರು ಕೊಡುವ ಮನೆಯ ಪತ್ರ ನನಗೆ ಡಿಂಗು ತಪ್ಪಿತ್ತು.
ಅಷ್ಟು
ಮಾತಾಡಲಿಕ್ಕೆ ಶುರು ಮಾಡಿದರು. ಪ್ರತಿಯೊಂದು ತಮ್ಮ ಶಾಲೆಯಲ್ಲಿ ಸಮಸ್ಯೆಗಳನ್ನು ಕೇಳಿದರು. ಆದರೆ ಈಡೇರಿಸ್ಬೇಕಂತ ನನ್ನ ಆಶೆ, ಆದರೆ ಈಡೇರಿಸುವ ಕೆಪಾಸಿಟಿ ನಮ್ಮ ಪಂಚಾಯತ್ ಲೆವೆಲಲ್ಲಿ ನಮ್ಮಲ್ಲಿ ಇರಲಿಲ್ಲ.
ಆರ್ಥಿಕವಾಗಿ
ಇರಲಿಲ್ಲ, ಅಷ್ಟು ಬಜೆಟ್ ನಮ್ಮಲ್ಲಿ ಇರ್ತಿರಲಿಲ್ಲ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ
ಶಾಲೆ ದಾಖಲಿಸುವ ಕೆಲಸಗಳಾದವು.
ಇವತ್ತು ಶಾಲೆಯಲ್ಲಿ ದಾಖಲಿಸುವ ಕೆಲಸಗಳು ಮತ್ತು ಶಾಲೆಯಲ್ಲಿ ಇಂಪ್ರೂವ್ ಆದಂತ ಕೆಲಸಗಳು ಕೂಡ ಮಾಡಿಕೊಂಡಿದ್ದೇವೆ.
ಸುಮಾರು ಮಕ್ಕಳಿಗೋಸ್ಕರ ಎಷ್ಟು ಲಕ್ಷ ತಮ್ಮ ಅವಧಿಯಲ್ಲಿ ನೀವು ಖರ್ಚು ಮಾಡಿರಬಹುದು?
ಮಕ್ಕಳಿಗೋಸ್ಕರ ಅಂದ್ರೆ ಪ್ರತಿ ಒಂದು ಸ್ಕೂಲ್ನಲ್ಲಿ ನಾವು ಅಂದ ಚಂದದ ಗಿಡಗಳನ್ನು ಮತ್ತು ಸ್ಕೂಲ್ ಕಂಪೌಂಡ್ಗಳನ್ನು, ಮಕ್ಕಳಿಗೆ ಊಟ ಮಾಡುವ ತಟ್ಟೆಗಳು ಮತ್ತು ಗ್ಲಾಸ್ಗಳನ್ನು, ಇವತ್ತು ಗಿಡಗಳಾಯ್ತು ಶಾಲೆ ಕಂಪೌಂಡ್ ಆಯಿತು ಸರ್ಕಾರ ಅನುದಾನದಲ್ಲಿ ಮಾಡಿದ್ದೀವಿ. ತಟ್ಟೆ ಗ್ಲಾಸ್ ಏನದ ನಮ್ಮಂಥ ಗ್ರಾಮದಲ್ಲಿ ಯಜಮಾನರು ಮತ್ತು ಪಂಚಾಯತ್ ಸದಸ್ಯರು ಮತ್ತು ಶ್ರೀಮಂತರನ್ನ ಸೇರಿಸಿ ಸಂಘಟಿತ ಪ್ರಯತ್ನ ಮಾಡಿ ಅವರಲ್ಲಿ ನಾವು ಫಂಡ್ ಕಲೆಕ್ಟ್ ಮಾಡ್ಕೊಂಡು ಇವತ್ತು ಪ್ರತಿಯೊಂದು ಸ್ಕೂಲಲ್ಲಿ ಮಕ್ಕಳು ತಮ್ಮ ತಟ್ಟೆಯಲ್ಲಿ ತಾವು ಊಟ ಮಾಡುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ.
ಓಕೆ, ಲಕ್ಷ್ಮಣವರು ಬಹಳ ಹಿರಿಯರು ಮತ್ತು ಅನುಭವಿಸ್ತರು. ಈ ಬಾಲ್ಯ ವಿವಾಹದ ಬಗ್ಗೆ ತಾವು ಏನು ಹೇಳ್ತೀರಿ, ಚಿಕ್ಕ ಮಕ್ಕಳಿಗೆ ಮದುವೆ ಮಾಡೋದ್ರ ಬಗ್ಗೆ?
ಇದು ಬಾಲ್ಯ ವಿವಾಹ ಪದ್ಧತಿ ಅಂದರೆ ಇವತ್ತಲಿಂದ ಬಂದಿದ್ದಲ್ಲ ಇದು. ಇವತ್ತು ಇದನ್ನು ಅಳಿಸ್ಬೇಕಂದ್ರೆ ಭಾಳಷ್ಟು ಶ್ರಮ ಪಡಬೇಕಾಗಿದೆ ಇನ್ನು. ಇವತ್ತು ಎಷ್ಟು ನಮಗೆ ಸರ್ಕಾರದವರು ಇದರ ಒಂದು ಬಾಲ ವಿವಾಹನ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಕದ್ದು ಮುಚ್ಚಿ ಇವತ್ತು ಅಲ್ಲಿ ಇಲ್ಲಿ ಆಗ್ತಿದ್ದೇವೆ. ಇನ್ಸ್ಪೆಕ್ಟರ್ನವರು ಒಂದು ಕಡೆ ಬೇಡರ ಜಾಲಿ ಅಬ್ಬಿದಂಗೆ ಅಬ್ಬಿದ್ಬಿಟ್ಟಿದ್ದಾರೆ ಮತ್ತು ಪೊಲೀಸರಿಗೆ ಅದ್ರ ಮೇಲೆ ನಿಗಾ ಇದೆ. ಮತ್ತು ಸರ್ಕಾರದವರು ಪಂಚಾಯತ್ವರಿಗೆ ಸತ ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲಿ ಬಾಲ ಕಾರ್ಮಿಕ ಆದರೆ ಫಸ್ಟ್ ಅಧ್ಯಕ್ಷರ ಮೆಂಬರ್ನ ಹೊಣೆಗಾರ ಮಾಡ್ತೀವಿ ಅಂತ ಅವರು ಸತ ಅಲ್ಲಲ್ಲಿ ಕಣ್ಣಾಡಿಸಿದ್ದಾರೆ. ಹಂಗಾಗಿ ಇವತ್ತು ಗ್ರಾಮದಲ್ಲಿ ನಡೀಬೇಕಂತ ಬಾಲ ವಿವಾಹ ಪದ್ಧತಿಯನ್ನು ಇಲ್ಲೇ ಒಂದು ದೇವಸ್ಥಾನದಲ್ಲಿ ಅಡವಿಯಲ್ಲಿದ್ದು ದೇವಸ್ಥಾನದಲ್ಲಿ ಮಾಡಿಕೊಂಡು ಬರೋದು ಇವತ್ತು ಅಲ್ಪ ಸ್ವಲ್ಪ ಇದೆ. ಆದರೆ ಮುಂದಿನ ದಿನದಲ್ಲಿ ಅದು ಸತೆ ಬಂದಾಗುವ ಭರವಸೆಯನ್ನು ನಾನು.
ನಿಮ್ಮ ಗಮನಕ್ಕೆ ಬಂದ ಕಳೆದ 1 ವರ್ಷದಲ್ಲಿ ಯಾವ್ದಾರು ಆಗಿರ್ಬೋದಾ ನಿಮ್ಮ ಪಂಚಾಯತಿಯಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಬಾಲ್ಯ ವಿವಾಹಗಳು?
ಬಾಲ್ಯ ವಿವಾಹಗಳು ನನಗೆ ಗೊತ್ತಿದ್ದಂಗೆ ಅಂದರೆ ನಮ್ಮ ಪಂಚಾಯತಿಯಲ್ಲಿ ಒಂದು ಒಟ್ಟು ಎಂಗೇಜ್ಮೆಂಟ್ ಆಯಿತು, ತಾಳಿ ಫಿಕ್ಸ್ ಆಯಿತು, ಲಗ್ನ ಪತ್ರ ಪ್ರಿಂಟ್ ಆಯಿತು, ಹಂಚಿಕೆ ಮಾಡಿದ್ದು ಆಯಿತು, ಆದರೆ ಮದುವೆ ಆಗಲಿಲ್ಲ.
ಯಾಕೆ ನಿಲ್ಲಿಸಿದ್ರು?
ಅದು ಇನ್ಸ್ಪೆಕ್ಟರ್ ಗಮನಕ್ಕೆ ಬಂತು, ಪೊಲೀಸರಿಗೆ ಫೋನ್ ಮಾಡಿದ್ರು, ಪೊಲೀಸರು ವರನ ಮನೆ ಮುಂದೆ ಕುಂತ್ಕೊಂಡು ಬಿಟ್ರು. ಮತ್ತೆ ಮದುವೆ ಎಲ್ಲಿ ಆಗ್ತದೆ ಸರ್?
ಮದುವೆ ನಿಂತೋಯ್ತು.
ನಿಂತೋಯ್ತು.
ಈಗ ಹಾಗಾದ್ರೆ ಇದನ್ನ ನಿಲ್ಲಿಸಬೇಕು ಅಂತೇಳಿ ಪಂಚಾಯತ್ ಇವತ್ತು ಜವಾಬ್ದಾರಿ ತಗೊಳ್ಳಿಕ್ಕೆ ಸಿದ್ಧತೆ ನಡೆಸಿದ?
ಪಂಚಾಯತ್ ಅವರು ಪ್ರತಿಯೊಂದು ಬಾಲ ಕಾರ್ಮಿಕ ಆಗಲಿ ಬಾಲ ವಿವಾಹ ಆಗಲಿ ನಿಂದ್ರಿಸ್ಬೇಕಂತ ಜವಾಬ್ದಾರಿ ತಗೊಂಡೇ ಕೆಲಸ ಮಾಡ್ತಿರ್ತೀವಿ. ಆದ ಕಾರಣ ನಮ್ಮ ಗಮನಕ್ಕೆ ಬರಲಾರ್ದಂಗೆ ಕೆಲವು ಆಗ್ತಾವ, ಅದು ಕೆಲವು ಇನ್ಸ್ಪೆಕ್ಟರ್ ಗಮನಕ್ಕೆ ಹೋಗ್ತಾವ ನಮ್ಗಿನ್ನ ಮೊದಲು ಕೆಲವು ವಿಷಯದಲ್ಲಿ. ಅವರು ಕೂಡ ನಮ್ಗೆ ಇಂಟಿಮೇಷನ್ ಕೊಡ್ತಾರೆ, ನಾವು ಕೂಡ ಅಲ್ಲಿಗೆ ಹೋಗ್ತೀವಿ, ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬರ್ತಾರೆ. ಮತ್ತು ನಮ್ಮ ಕಂಟ್ರೋಲ್ನಲ್ಲಿ ಬರಲಾರ್ದಾಗ ನಾವೇ ಪೊಲೀಸರ ಮುಖಾಂತರ ನಿಂದ್ರಿಸ ಪ್ರಯತ್ನ ಮಾಡಿದ್ದೀವಿ, ಮಾಡುತ್ತದೆ.
ಈಗ ಸಗಮಕುಂಟದಲ್ಲಿ ಯಾವ್ದಾರು ಇಂಥ ಘಟನೆಗಳು ಬಂದರೆ ನಮ್ಮ ಗಮನಕ್ಕೆ ಬಂದರೆ ಲಕ್ಷ್ಮಣ್ ನಾಯ್ಕ ಅವರು ನಮಗೆ ಯಾವ ರೀತಿ ಸ್ಪಂದಿಸ್ತೀರಿ?
ಸಗಮಕುಂಟದಲ್ಲಿ ಇಂಥ ಘಟನೆ ನಡಿಗೊಳಿಸಬಾರ್ದಂಬುದೇ ನಮ್ಮ ಫಸ್ಟ್ನೇ ಆದ್ಯತೆ.
ನೀವು ಅದಕ್ಕೆ ಸಂಪೂರ್ಣ ಸಹಕಾರ?
ಸಂಪೂರ್ಣ ಸಹಕಾರ.
ಯಾರಾದರೂ ನಿಮ್ಮ ದೊಡ್ಡ ದೊಡ್ಡ ಹಿರಿಯರು ನೀವು ಅಧ್ಯಕ್ಷರಿದ್ರೆ ಸುಮ್ಮನೆ ಇರಿ, ಇದನ್ನು ಯಾಳಕ್ಕೆ ಹೋಗಬೇಡಿ, ಏನೋ ನಡ್ಕೊಂಡು ಹೋಗಲಿ, ಹಂಗೇನಾದ್ರು ಹೇಳಿದರೆ ನೀವು ಅದನ್ನು ಪ್ರತಿಭಟಿಸ್ತೀರಾ ಅಥವಾ ಅವರಿಗೆ ಸಹಕಾರ ಕೊಡ್ತೀರಾ?
ಇವತ್ತು ಅದು ಅಂಥ ವಿಷಯ ಏನೇ ಬಾಲ ಕಾರ್ಮಿಕರಿರ್ಬೋದು ಬಾಲ ವಿವಾಹ ಇರ್ಬೋದು, ಮಾಡೋ ಟೈಮ್ನಲ್ಲಿ ನಾವು ಹೋದಾಗ ಅವರು ನಮ್ಗೆ ಇಲ್ಲ ನಮ್ಮ ಮಕ್ಕಳು ಮದುವೆ ನಮ್ಮ ಮಕ್ಕಳು ನಾವು ಮಾಡಿಕೊಂತೀವಿ, ನೀವು ಯಾರು ನಮ್ಮ ಮದುವೆ ಖರ್ಚು ಕೊಡ್ತಾರೆ, ಇಲ್ಲ ನಮ್ಮ ಮಕ್ಕಳು ಕೆಟ್ಟರೆ ನೀವು ಏನಾದರೂ ಸೀದಾ ಮಾಡಿ ಕೊಡ್ತಾರಂತ ಸಹಜವಾಗಿ ಕೇಳುವಂಥ ವಿಚಾರ ಅದರ ಬಗ್ಗೆ ಅವರಿಗೆ ನಾವು ಒಂದು ತಿಳುವಳಿಕೆ ಹೇಳ್ತೀವಿ. ನಿನ್ನ ಮಕ್ಕಳು 15 ವರ್ಷದಾಗ ಮದುವೆ ಮಾಡಿದೆ, 16ನೇ ವರ್ಷದಾಗ ಒಂದು ಮಗು ಎತ್ತಿದರೆ ಆಕೆ ಬದುಕಬೇಕು ಎಷ್ಟು ದಿವಸ? ಅದೇ ಮಗು ಮತ್ತೊಂದು ಮಗುವಿಗೆ ಜನ್ಮ ಕೊಟ್ಟರೆ ಅದು ಬದುಕಬೇಕು, ತಾಯಾದಂಥವಳು ಬದುಕೋದು ಎಷ್ಟು ದಿನ?
ಒಳ್ಳೆ ಮಾತು.
ಅಂಥ ವಿಷಯಗಳು ಕೆಲವೆಲ್ಲ ಹೇಳಿದ್ದೀವಿ, ಹೇಳಿ ನಿಂದ್ರಿಸಿದ್ದೀವಿ. ಆದರೆ ಅವ್ರಿಗೆ ನಾವು ಶಾಂತಿಯುತವಾಗಿ ಹೇಳಿ ನಮ್ಮ ಮುಖಾಂತರನ ಮತ್ತು ಕೆಲವು ಎನ್ ಜಿ ಒವ್ರ ಮುಖಾಂತರ ಬಗೆಹರಂತ ಪ್ರಯತ್ನ ಮಾಡ್ತಿದ್ದೀವಿ. ಅದಕ್ಕೆ ಮೀರಿ ಅವರು ನಮಗೆ ಏನಾದರೂ ಸ್ವಲ್ಪ ಜಗಳ ತೆಗೆಯುವ ವಿಚಾರದಲ್ಲಿ ನಾವು ಪೊಲೀಸರ ಗಮನ ತಂದು ಅದನ್ನು ತಡೆಯಿಡೋ ಪ್ರಯತ್ನ ಸಹ ನಾವು ಮಾಡಕ್ಕೆ.
ಇನ್ನೊಂದು ಭಾಳ ಸಂತೋಷದ ಸುದ್ದಿ ಕೇಳ್ಪಟ್ಟೆ, ನಿಮ್ಮ ಪಂಚಾಯತ್ನಲ್ಲಿ ತಮ್ಮ ಅವಧಿಯಲ್ಲಿ ಯಾರು ಶಿಕ್ಷಣಕ್ಕೋಸ್ಕರ ಕೆಲಸ ಮಾಡಿದವರನ್ನೆಲ್ಲ ಸನ್ಮಾನ ಮಾಡಿದ್ದೀರಿ ಅನ್ನೋದು ಕೇಳ್ಪಟ್ಟೆ. ಏನಿದು ಸನ್ಮಾನ, ಯಾವಾಗ ಮಾಡಿದಿರಿ ಮತ್ತು ಯಾಕೆ ಮಾಡಿದಿರಿ?
ಇವತ್ತು ನಾವು ಓದುವಂಥ ಶಿಕ್ಷಣ ಆಗಿತ್ತು, ಇವತ್ತು ನಮ್ಮ ಮಕ್ಕಳು ಓದುವಂಥ ಶಿಕ್ಷಣ ಆಗಿದೆ. ಶಿಕ್ಷಕರಿಗೆ ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಧೈರ್ಯ ತುಂಬಬೇಕು.
ಒಳ್ಳೆ
ಸಂಘಟಿತವಾಗಿ ಮಾಡಿದೀವಿ. ಈ ಒಂದು ಶಿಕ್ಷಕರಿಗೂ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೂ ಮತ್ತು ಆಸೆ ಕಾರ್ಯಕರ್ತರಿಗೂ ಬಿಸಿ ಊಟದವರಿಗೆ ಒಂದು ಸನ್ಮಾನ ಮಾಡಿದಾಗ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿಯರಿಗೂ ಮತ್ತು ಉಳಿದಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟದವರಿಗೆ ಅವ್ರಿಗೆ ಪ್ರಸಸ್ ಸಿಕ್ತು, ನಮ್ಗೆ ಸಿಗಲಿಲ್ಲ. ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋಣ, ಪಂಚಾಯತ್ಲಿದ್ದೆ ನಾವೊಬ್ಬ ಬೆಸ್ಟ್ ಶಿಕ್ಷಕ ಬೆಸ್ಟ್ ಶಿಕ್ಷಕಿ ಕಾರ್ಯಕರ್ತ ಅಂತ ಅನಿಸ್ಕೋಬೇಕು ಅಂತ ಅವರು ಒಂದು ಮನ ಚೈತನ್ಯಲಿದ್ದ ಅವರೇ ಇವತ್ತು ಕೆಲಸ ಮಾಡೋದು ನಾನು ಕಣ್ಣಾರ ಕಂಡಿದ್ದೇನೆ. ಇವತ್ತು
ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಈಗ ಕೊನೆಯದಾಗಿ ಲಕ್ಷ್ಮಣವರೇ, ಒಟ್ಟು ನಿಮ್ಮ ಪಂಚಾಯತಿಯಲ್ಲಿ ಈಗಾಗಲೇ ಸುಮಾರು 95% ಅಂತ ತಾವು ಹೇಳ್ತಾ ಇದ್ದೀರಿ. ನಿಮ್ಮ ಹಾಗೆ ಉಳಿದ ರೈತರಿಗೆ ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಧ್ಯಕ್ಷರಿಗೆ ನಮ್ಮ ಎಲ್ಲ ರಾಯಚೂರಿನ ಪಂಚಾಯತ್ಗಳು ಬದಲಾವಣೆ ಆಗಲಿಕ್ಕೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ?
ಇವತ್ತು ಎಲ್ಲ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮತ್ತು ಸ್ಕೂಲಿನ ಶಿಕ್ಷಕರು ಶಿಕ್ಷಕಿಯರಿಗೆ ನಾನು ಒಂದೇ ಒಂದು ತಿಳಿಸೋದು, ಮೇಲಿನ ಅಧಿಕಾರಿಗಳಿಗೂ ಇವತ್ತು ನಮಗೆ ಇದ್ದಂಥ ಜವಾಬ್ದಾರಿ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಈ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆ ಹಿಂದೆ ಉಳಿದಿದೆ, ಇದನ್ನ ಹೋಗಲಾಡಿಸಿ ನಾವು ಮುಂದುವರೆದ ಜಿಲ್ಲೆ ಅಂತ ಮಾಡಬಹುದು.
ಭಾಳ ಒಳ್ಳೆ ಸಂದೇಶ ಕೊಟ್ಟಿದ್ದೀರಿ. ಮಕ್ಕಳನ್ನು ಶಿಕ್ಷಣದತ್ತ ಕೊಂಡೊಯ್ದರೆ ಮಾತ್ರ ರಾಯಚೂರು ಮುಂದುವರೆದ ಜಿಲ್ಲೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಗಟ್ಟಿ ಮಾತನ್ನು ಹೇಳಿದ್ದಾರೆ.
ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಪ್ರಕಾರ ಬಾಲ್ಯ ವಿವಾಹ ಮಾಡುವುದು ಅಪರಾಧ. ಇದು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆಯ ಪ್ರಕಟಣೆ.
ಅದರ ಜೊತೆಗೆ ನಮ್ಮೊಟ್ಟಿಗೆ ಶುಭಾ ಭಟ್ ಅವರಿದ್ದಾರೆ, ಅವರು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನೂ ಒಂದಷ್ಟು ಮಾತಾಡ್ತಾನೆ. ನಮಸ್ಕಾರ ಮೇಡಮ್.
ನಮಸ್ತೆ.
ತಾವು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ?
ನಾನು 2005 ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ.
ಈಗ ನಿಮ್ಮ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ಆಗಬೇಕು ಅಂತೇಳಿ ಸರ್ವಶಿಕ್ಷಣ ಅಭಿಯಾನದ ಒಂದು ಆದೇಶ ಇದೆ, ಸುತ್ತೋಲೆ ಇದೆ, ಆ ಥರದ ಕ್ಲಬ್ಗಳು ನಿಮ್ಮಲ್ಲಿ ಆಗಿದ್ದಾವ? ಆಗಿದ್ದರೆ ಹೇಗೆ ಮತ್ತು ಯಾವಾಗ, ಅದರ ಚಟುವಟಿಕೆಗಳು ಏನು ಅನ್ನೋದನ್ನು ಸ್ವಲ್ಪ ತಿಳಿಸಿ.
ಖಂಡಿತವಾಗ್ಲೂ, ನಮ್ಮ ಶಾಲೆಯಲ್ಲಿ ಕೂಡ ಮಕ್ಕಳ ಹಕ್ಕುಗಳ ಕ್ಲಬ್ ಇದೆ. ಅಲ್ಲಿ ನಾವು ಸುಮಾರು 20 ಮಕ್ಕಳನ್ನು ಈ ಒಂದು ಕ್ಲಬ್ಬಿನಲ್ಲಿ ತೊಡಗಿಸಿಕೊಂಡು ಮಾರ್ಗದರ್ಶಿ ಶಿಕ್ಷಕರಾಗಿ ಮತ್ತು ಮುಖ್ಯ ಶಿಕ್ಷಕರನ್ನು ಒಳಗೊಂಡು ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ಬನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಸಂಘ ಅಥವಾ ಕ್ಲಬ್ ಅಂದಾಗಿ ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದಂಥ ಒಂದು ಅಂಶ ಅಂದರೆ, ಸಂಘ ಅಂದರೆ ಸಮಾನ ಮನಸ್ಕರು ಅಥವಾ ಸಮಾನ ವಯಸ್ಕರಿಂದ ಒಳಗೊಂಡಂಥ ಒಂದು ಗುಂಪು ಅನ್ನುವಂಥದ್ದು. ಆ ರೀತಿಯಾಗಿ ಮಕ್ಕಳಿಂದ ಮಕ್ಕಳಿಗಾಗಿಯೇ ಇರುವಂಥ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್. ಇಲ್ಲಿ ನಾವು 20 ಮಕ್ಕಳಲ್ಲಿ ಸಮಾನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನ
ಇಬ್ಬರನ್ನು
ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ 4 ಮಂದಿಯನ್ನ ನಿರ್ದೇಶಕರನ್ನಾಗಿ, ಅಂದ್ರೆ ಇಬ್ಬರು ವಿದ್ಯಾರ್ಥಿ ಮತ್ತು ಇಬ್ಬರು ವಿದ್ಯಾರ್ಥಿನಿಯರನ್ನ ನಿರ್ದೇಶಕರನ್ನಾಗಿ, ಅದರ ಜೊತೆಯಲ್ಲಿ ನಾವು ಶಿಕ್ಷಕರು ಮಾರ್ಗದರ್ಶಕರಾಗಿ, ಅದರಲ್ಲಿ ಮುಖ್ಯಾಧ್ಯಾಪಕರು ಕೂಡ ಅವರನ್ನ ಒಳಗೊಂಡು ಇತರ ಮಕ್ಕಳನ್ನ ಸದಸ್ಯರನ್ನಾಗಿ ತೊಡಗಿಸಿಕೊಂಡು ಈ ಮಕ್ಕಳ ಹಕ್ಕುಗಳ ಕ್ಲಬ್ ಅನ್ನ ಇಲ್ಲಿ ನಾವು ರಚನೆ ಮಾಡಿಕೊಂಡಿದ್ದೇವೆ.
ಶಾಲೆ ಎಲ್ಲ ಮಕ್ಕಳು ಇದರ ಭಾಗ
ಖಂಡಿತವಾಗಿ.
ಈ ಮಕ್ಕಳ ಹಕ್ಕುಗಳ ಕ್ಲಬ್ ಶಾಲೆಯಲ್ಲಿ ಯಾಕೆ ಬೇಕು ಅಂತ ನಿಮಗೆ ಅನ್ನಿಸಿದೆ ಒಬ್ಬರು ಶಿಕ್ಷಕಿಯಾಗಿ?
ಹಕ್ಕು ಅನ್ನುವಂಥದ್ದು ಮೂಲಭೂತವಾದದ್ದು. ಮಕ್ಕಳ ಹಕ್ಕುಗಳು ಅಂತಂದಾಗ ಪ್ರತಿಯೊಂದು ಮಗುವಿಗೂ ಮೂಲಭೂತವಾಗಿ ಸಿಗಬೇಕಾದದ್ದು, ಅದನ್ನು ಯಾರೂ ತಡೀಲಿಕ್ಕೆ ಸಾಧ್ಯವಿಲ್ಲ, ಸಕಾರಣವಾಗಿ ತಡೀಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಮಗುವಿಗೂ ಅದು ಸಿಗಲೇಬೇಕು ಅಂತಾಗಿದೆ. ಅಂದ್ರೆ ಹಕ್ಕು ಅನ್ನುವಂಥದ್ದಕ್ಕಾಗಿ ಏನೋ ಪ್ರಚಾರ ನಡೀತಾ ಇದೆ ಅದು ಅಂತಂದಾಗ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರೋದು ಈ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ಅಥವಾ ಮೀಡಿಯಾದಲ್ಲಿ ಬರ್ತಿದೆ ಅಂದಾಗ ಆ ಹಕ್ಕುಗಳ ಒಂದು ಪಡೆಯುವಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಹಿಂದುಳಿದಿದ್ದೇವೆ ನೀವು ಅನ್ನುವಂತ ಒಂದು ಅನುಭವಿಸೋದ್ರಲ್ಲಿ ಎಲ್ಲೋ ಹಿಂದುಳಿದಿದ್ದೇವೋ ಅನ್ನುವಂತ ಒಂದು ಭಾವನೆಯಿಂದ ಬಹುಶಃ ಸರ್ಕಾರ ಈ ಒಂದು ಯೋಜನೆಯನ್ನ ಹಾಕಿಕೊಂಡಿರಬಹುದು.
ಈ ಮಕ್ಕಳ ಕೂಡ ಕ್ಲಬ್ ಅನ್ನ ಶಾಲೆಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ ಅಂತೇಳಿ ಮಾಡ್ತಾ ಇದ್ದೀವಿ ಅಂತೇಳಿ ಅನಿಸ್ತಾ ಇದೆ ಅಥವಾ ಇದು ನಿಜವಾಗಿ ಮಕ್ಕಳಿಗೆ ಅಗತ್ಯ ಇದೆ, ಮಾಡಬೇಕು ಅಂತ ಅನಿಸ್ತಾ ಇದೆ?
ಖಂಡಿತವಾಗ್ಲೂ ಇದು ಮಕ್ಕಳಿಗೆ ಸಿಗಲೇಬೇಕಾಗಿದ್ದು,
ಮಾಡಲೇಬೇಕಾಗಿದ್ದು. ಈಗ ಇದನ್ನು ಕೆಲವರು ನಮ್ಮಲ್ಲಿ ಕೆಲವರು ಹೇಳ್ತಾರೆ, ಇದನ್ನ ಅಲ್ಲಿ ಯುನಿಸೆಫಿನ ಕಾರ್ಯಕರ್ತರು ಬಂದಿದ್ದಾರೆ ಅವರಿಗೆ ಮಾಡ್ತಾರೆ, ಇದು ಯುನಿಸೆಫಿನ ಕೆಲಸನ ಅಥವಾ ಸರ್ಕಾರದ ಇಲಾಖೆಯ ಆದೇಶದ ಮುಖಾಂತರ ನಡೀತಾ ಇದೆಯಾ?
ಖಂಡಿತವಾಗ್ಲೂ ಇದು ಈ ಆದೇಶಗಳಿಂದ ಅಥವಾ ಯುನಿಸೆಫ್ನಿಂದ ಬಂದು ಮಾಡಬಾರದಾಗಿತ್ತು. ನಾವೇ ನಮ್ಮಲ್ಲಿ ತಿಳಿದುಕೊಂಡು ಇಷ್ಟೊತ್ತಿಗಾಗಲೇ ಇದನ್ನ ಕಾರ್ಯಪ್ರವೃತ್ತರಾಗಿ ಏನು
ಮಾಡಬೇಕಾಗಿತ್ತು.
ಇದನ್ನ ನಮಗೆ ಒಂದು ಎಚ್ಚರಿಸಿದ್ರಿಂದ ನಾವು ಎಚ್ಚರಗೊಂಡು ಮಾಡಬೇಕಾದಂತ ಕೆಲಸ ಖಂಡಿತವಾಗ್ಲೂ ಇದೀಗಾಗಲೇ ಆಗಬೇಕಾಗಿತ್ತು.
ಈಗಾಗ ನಿಮ್ಮ ಶಾಲೆಯಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತ ನಿಮಗೆ ಧೈರ್ಯ ಇದೆಯಾ?
ಖಂಡಿತವಾಗ್ಲೂ.
ಈಗ ನಿಮ್ಮ ಶಾಲೆಯ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಈ ಶಾಲೆಯಿಂದ ಹೊರಗಡೆ ಇರುವ ಅಥವಾ ದುಡಿಯುವ ಬಾಲಕಾರ್ಮಿಕರು ಇನ್ನು ಇದ್ದಾರಾ?
ಮೊದಲು ನಾನು ಇಲ್ಲಿ ವೃತ್ತಿಗೆ ಬರೋದಕ್ಕಿಂತ ಹಿಂದಿನ ಶಿಕ್ಷಕರ ಅನುಭವಗಳನ್ನೇ ಕೇಳಿದಾಗ, ಈಗ ಹೋಲಿಸಿದರೆ ಹಿಂದೆ ಬಹುಪಾಲು ಬಾಲಕಾರ್ಮಿಕರ ಸಂಖ್ಯೆ ಇತ್ತು. ಈಗ ಈ ಒಂದು ಯೋಜನೆಯಿಂದ ಬಹುಶಃ ಪಾಲಕರು, ಶಿಕ್ಷಕರು, ಗ್ರಾಮದವರು, ಪಂಚಾಯತಿಯವರು, ಯುನಿಸೆಫ್ನ ಸಹಯೋಗ ಇವೆಲ್ಲದರಗಳಿಂದ ಪಾಲಕರ ಮನವೊಲಿಸುವುದರ ಮೂಲಕವಾಗಿ ಈ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು.
ಅಂದ್ರೆ ಕಡಿಮೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡಿಮೆ ಇದ್ದಾರೆ ಅಂತ ಅರ್ಥ?
ಬಹುಶಃ ನಮ್ಮ ಕಣ್ಣೆದುರಿಗೆ ವ್ಯಾಪ್ತಿಯಲ್ಲಿ ದಾಖಲಾತಿಯಾಗಿ, ಅಂದ್ರೆ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಬೇಕಂದ್ರೆ ಸೀಸನ್ ಅಂತ ಹೇಳ್ತೀವಲ್ಲ, ಈಗ ವಿಶೇಷವಾಗಿ ಬಿತ್ತುವ ಸಂದರ್ಭ ಇರಬಹುದು ಅಥವಾ ಬೆಳೆ ಪಡೆಯುವಂತಹ ಸಂದರ್ಭದಲ್ಲಿ ಕೆಲವು ಪಾಲಕರು ತಮ್ಮ ಸ್ವಂತ ಹೊಲಗಳಲ್ಲಿ ಅಲ್ಲದೆ ಕೆಲವು ಆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡ ಪಾಲಕರು ತಮ್ಮ ವಿದ್ಯಾರ್ಥಿಗಳನ್ನ ಆ ಒಂದು ಹೊಲದ ಕೆಲಸಗಳಿಗೆ
ತಾತ್ಕಾಲಿಕ
ಕಳಿಸುವುದು.
ಹಾಗಾದ್ರೆ ನಿರಂತರವಾಗಿ ನೋಡಿದಾಗ ನಿಮ್ಮಲ್ಲಿ ಸರಾಸರಿಯಾಗಿ ಎಲ್ಲ ಮಕ್ಕಳು ದಾಖಲಾಗ್ತಾ ಇದ್ದಾರೆ?
ಖಂಡಿತವಾಗ್ಲೂ
ಶಾಲೆಗೆ ಬರ್ತಾ ಇದ್ದಾರೆ. ಈಕೆ ನಿಮಗೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯ ಪಂಚಾಯತ್ ಸದಸ್ಯರು ಇರಬಹುದು ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರ ಸಹಕಾರ ಇದೆಯಾ?
ಖಂಡಿತವಾಗ್ಲೂ ಈ ಸಹಕಾರ ಇದೆ. ಯಾಕೆಂದ್ರೆ ಅದರಲ್ಲೂ ವಿಶೇಷವಾಗಿ ಯುನಿಸೆಫ್ನ ಸಹಕಾರವನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಯಾಕೆಂದ್ರೆ ಹೊಲದಲ್ಲಿ ದುಡಿಯುವಂತಹ ಸಂದರ್ಭಗಳಲ್ಲಿ, ಅಂದ್ರೆ ಸೀಸನ್ ಆಗಿ ಹೋಗುವಂತಹ ಸಂದರ್ಭದಲ್ಲಿ ನಮ್ಗೆ ಎಷ್ಟು ಮಕ್ಕಳ ಹಕ್ಕುಗಳ ಕ್ಲಬ್ನಿಂದ ಇರುವಂತಹ ಮಕ್ಕಳು ನಮಗೆ ಬಂದು ಹೇಳ್ತಾ ಇದ್ರು, ಮಾಹಿತಿ ಕೊಡ್ತಾ ಇದ್ರು, ಟೀಚರ್ ಹಿಂಗೆ ಹೋಗಿದ್ದಾರೆ ಅಂತ. ಅಂತ ಸಂದರ್ಭದಲ್ಲಿ ಅವರು ನಮಗೆ ವಿಷಯವನ್ನ ತಿಳಿಸಿದಾಗ ನಾವು ಪಂಚಾಯತ್ ಅವರನ್ನ ತಿಳಿಸಿ, ಅದರಲ್ಲೂ ವಿಶೇಷವಾಗಿ ಯುನಿಸೆಫ್ನ ನಮ್ಮ ಶಾಂತಕುಮಾರ್ ಸರ್ ಅನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕು. ಯಾಕೆಂದ್ರೆ ನಾವು ಶಿಕ್ಷಕರು 24 ಗಂಟೆಯೂ ಕೂಡ ಸಮಾಜದ ಒಟ್ಟಿಗೆ ಬೆರೆಯೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ಶಾಲೆಯಲ್ಲಿ ಸೀಮಿತವಾಗಿರಬೇಕಾದಂತಹ ಸಂದರ್ಭ, ಅಂತ ಸಂದರ್ಭದಲ್ಲಿ ಸ್ಥಳೀಯರಾದಂತಹ ಇವರು ಗ್ರಾಮಸ್ಥರೊಂದಿಗೆ ನಿಕಟ ಸಂಪರ್ಕದಲ್ಲಿ ಇರುವುದರಿಂದ ಅವರ ಜೊತೆಗೂಡಿ ನಾವು ಹೋದಾಗ ಪಾಲಕರ ಮನವನ್ನ ಒಲಿಸಿ, ಒಮ್ಮೆಲೆ ನಾವು ನಿಜವಾಗ್ಲೂ ಸಕ್ಸಸ್ ಆಗ್ಲಿಲ್ಲ, ಕೇವಲ ಒಬ್ಬರಿಂದನೂ ಇಬ್ಬರಿಂದನೂ ಆದಂತ ಪ್ರಯತ್ನ ಅಲ್ಲ ಇದು, ನಮ್ಮ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕರು, ಪಂಚಾಯತಿಯವರು ಎಲ್ಲರೂ ಕೂಡಿ ಮಾಡಿರುವಂತಹ ಒಂದು ಸಾಧನೆ ಇದು ಅಂತ ಹೇಳಬಹುದು.
ಮಕ್ಕಳ ಲೋಕ ಇದು, ನಮ್ಮಯ ಲೋಕ ಕೂಡಿ ಕಳೆಯುವ ವಿಸ್ಮಯ ನಾಕ.
ಹತ್ತಿಬೀಜ ಕ್ರಾಸಿಂಗ್, ಹೊಲ ಗದ್ದೆ, ಜೀತ ಕೂಲಿ ಹಾಗೂ ಕೃಷಿ ಆಧಾರಿತ ಯಾವುದೇ ಕೆಲಸಕ್ಕೆ 14 ವರ್ಷದೊಳಗಿನ ಮಕ್ಕಳನ್ನು ದುಡಿಮೆಗೆ ಇಟ್ಟುಕೊಂಡಲ್ಲಿ ಅದು ಶಿಕ್ಷಾರ್ಹ ಅಪರಾಧ, ನಿಮ್ಮ ಮೇಲೆ ಕಾನೂನಿನ ಕ್ರಮ ತಪ್ಪಿದ್ದಲ್ಲ. ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ.
ಒಂದು ಎರಡು ಅಂಕಿಗಳೆಲ್ಲ ನಮ್ಮಯ ದಿನಚರಿಯೊಳಗೆ.
ಹಿರಿಯರು ಆಗಿರತಕ್ಕಂತ ಬೇವಿನ ಬೆಂಚಿ ಶಾಲೆಯ ಮುಖ್ಯ ಶಿಕ್ಷಕರ ಶಮೀಮ್ ಬೇಗಂ ನಮ್ಮ ಜೊತೆಗಿದ್ದಾರೆ, ಅವರನ್ನು ಒಂದಷ್ಟು ಮಾತಾಡೋಣ. ನಮಸ್ಕಾರ ಮೇಡಮ್.
ನಮಸ್ಕಾರ ಸರ್.
ತಾವು ಎಷ್ಟು ವರ್ಷದಿಂದ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಿ?
ಸರ್, ನನ್ನ ಶಿಕ್ಷಕ ವೃತ್ತಿಯಲ್ಲಿ 27ನೇ ವರ್ಷ ಸರ್ ಇದು.
27ನೇ ವರ್ಷ?
ಹೌದು ಸರ್. ನಾನು ಈಗ ಈ ಬೇವಿನ ಬೆಂಚಿ ಶಾಲೆಗೆ ಬಂದು 2008ರಲ್ಲಿ ನನ್ನ ಪ್ರಮೋಷನ್ ಆಗಿ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾಗ ನೋಡಿದ್ರೆ ನನಗೆ ಭಾಳ ವ್ಯತ್ಯಯ ಆಯಿತು. ಯಾಕೆ ಅಂದರೆ ನಾನೆಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಮಾಡಿ ಬಂದಿದ್ದೆ. ಇದೊಂದು ಪುಟ್ಟ ಹಳ್ಳಿ, 98 ಮನೆಗಳಿದೆ ಅಷ್ಟೇ. ಅಲ್ಲಿ ನಾನು ಬಂದಾಗ ಬರೀ 27 ಜನ ಹುಡುಗರಿದ್ರು. ನಾನಂದೆ, ಸರ್ ಇದೇನು ನನಗೆ ಪ್ರಮೋಷನ್ ಕೊಟ್ಟೆ, ಎಂಥ ಕಡೆ ಕಳಿಸಿದ್ರಲ್ಲ. ನಮ್ಮ ಬಿ ಒ ಫಾತಿಮಾ ಮೇಡಮ್ ಅವ್ರು ನಕ್ಬಿಟ್ರು, ನೀನು ಆರಿಸ್ಕೊಂಡಿಯಲ್ಲಮ್ಮ ಅಂತ. ಆಮೇಲೆ ಹೆಚ್ ಪಿ ಎಸ್ ಮಾಡು ಅಂತ ನನಗೆ ಆದೇಶ ಬಂತು. ಹೆಚ್ ಪಿ ಎಸ್ ಮಾಡಿದ ನಂತರ ಅದನ್ನು 76 ಮಕ್ಕಳನ್ನ ಅಲ್ಲಿಗೆ ನಾನು ಜಗರ್ಕಲ್ ಪಕ್ಕದ ಹಳ್ಳಿ ಶಾಲೆಯಲ್ಲಿ 6ನೇ ಕ್ಲಾಸ್ ಓದ್ತಾ ಇದ್ದ ಮಕ್ಕಳನ್ನೆಲ್ಲ ತಂದು ನಾನು ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡೆ. ನಂತರ ಹಾಗೆ 84 ತನ ಬಂತು. 84 ಮಕ್ಕಳು ದಾಖಲಾಗಿದ್ರು ಹೊರತು ಅಲ್ಲಿ ಇರ್ತಾ ಇದ್ದು 40 ಅಥವಾ 42%
ಬರ್ತಾ ಇರಲಿಲ್ಲ
ಸರ್. ಆವಾಗ ನನಗೆ ಏನು ಮಾಡಬೇಕು ಅಂತ ದಿಕ್ಕೆ ತೋಚಲಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ಕೇಳಿಕೊಂಡೆ, ನಮ್ಮ ಸಿ ಆರ್ ಪಿ ಅವ್ರನ್ನ ಕೇಳಿಕೊಂಡೆ, ಬಿ ಇ ಒ ಅವ್ರನ್ನ ಕೇಳಿಕೊಂಡೆ, ಸರ್ ಈ ಥರ ಇದೆ ಏನು ಮಾಡೋದು. ಅಷ್ಟರಲ್ಲೇ ನಮಗೆ ಒಂದು ಆಶಾಕಿರಣ ಕಂಡು ಬಂತು, ಅದು ಯುನಿಸೆಫ್ನವರು. ಅವ್ರು ಹೇಳಿದರು, ಮೇಡಮ್ ಅವರೇ ನೀವು ಯಾವಾಗ ಮಕ್ಕಳು ಹೊಲದಲ್ಲಿ ಇರ್ತಾರಲ್ಲ ಆವಾಗ ನಮಗೊಂದು ಕಾಲ್ ಮಾಡ್ಕೊಳ್ಳಿ ಮೇಡಮ್ ಅಂತ. ಆವಾಗ ಅಜಿತ್ ಸರ್ಗೆ, ಸುದರ್ಶನ್ ಸರ್ಗೆ ಪಾಪ 2008 ಬಹಳ ಜೀವ ತಿನ್ಬಿಟ್ಟೆ ಸರ್. ಅವ್ರು ಬರ್ತಾ ಇದ್ರು.
ಈಗ ಹೇಗಿದೆ ಪರಿಸ್ಥಿತಿ?
ಈಗ ಸರ್ ನನ್ನ ಸ್ಕೂಲಲ್ಲಿ ನನ್ನ ಅಟೆಂಡೆನ್ಸ್ಗಳಲ್ಲಿ ಎಷ್ಟು ಮಕ್ಕಳಿದ್ದಾರೋ ನೀವು ತಲೆ ಎಣಿಸ್ಕೊಂಡ್ರೆ ಅಷ್ಟೇ ಮಕ್ಕಳು.
ಎಷ್ಟು ಮಕ್ಕಳಿದ್ದಾರೆ
ಇವಾಗ ನನ್ನ ಹತ್ರ? 56 ಮಕ್ಕಳಿದ್ದಾರೆ ಸರ್.
56 ಜನ ಮಕ್ಕಳು ಕೂಡ
ಬರ್ತಾ ಇದ್ದಾರೆ
ಸರ್. ಹೊಲಕ್ಕೆ ಹೋಗುವಂತ
ಇಲ್ಲ ಸರ್,
ಸಂಪೂರ್ಣ ನಿಂತಿದೆ
ಸಂಪೂರ್ಣ.
ಈ 2 ನಿರಂತರ ಈ ಪ್ರಯತ್ನದಲ್ಲಿ ನಿಮಗೆ ಪಂಚಾಯತ್ನವರು, SDMC ಅವರೆಲ್ಲ ಸಹಕಾರ ಕೊಟ್ಟರು? ಹೇಗೆ ಕೊಟ್ಟರು
ಸರ್? ಪಂಚಾಯತಿಯಿಂದ ಹೆಚ್ಚಿಗೆ ನಮ್ಮ ಮಕ್ಕಳಲ್ಲಿ ನಾವು ಈ ಕ್ಲಬ್ಗಳೇನು ಮಾಡಿದ್ವಲ್ಲ,
ಎಂಥ ಕ್ಲಬ್ ಅದು?
ಮಕ್ಕಳ ಹಕ್ಕುಗಳ ಕ್ಲಬ್ಬು. ಆಮೇಲೆ ಇದರಲ್ಲಿ 14 ಕ್ಲಬ್ಗಳಿದೆ ಸರ್.
ಸರಿ ಸರಿ.
ಅದರಲ್ಲಿ ನಾವು ಈ ಮಕ್ಕಳ ಹಕ್ಕುಗಳ ಕ್ಲಬ್ಗೆ ಹೆಚ್ಚು ಟ್ರಸ್ಟ್ ಮಾಡಿದ್ವಿ.
ಓಕೆ.
ಅದರಲ್ಲಿ ಏನು ಮಾಡಿದ್ವಿ, ನನ್ನ ಆಫೀಸ್ನಲ್ಲಿ ಒಂದು ದೊಡ್ಡ ಫಲಕ ಹಾಕಿದ್ದೀನಿ ನಾನು, ಮಕ್ಕಳ ಸಹಾಯವಾಣಿ ಸಂಖ್ಯೆ, ಪೊಲೀಸ್ ಸಂಖ್ಯೆ, ನಮ್ಮ ಡಿಪಾರ್ಟ್ಮೆಂಟ್ ಸಂಖ್ಯೆ. ಆದ್ರಿಂದ ನನ್ನ ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ. ನಾನೇನಾದರೂ ಮಿಸ್ ಆಯಿತು ಅಂದರೆ
ಮಕ್ಕಳು ಮಾಡ್ತಾರೆ,
ಮಕ್ಕಳು ಫೋನ್ ಮಾಡ್ತಾರೆ ಸರ್.
ಓಹೋ. ಈಗ ಮೇಡಮ್, ತಾವು ಮುಖ್ಯ ಶಿಕ್ಷಕರಾಗಿ ಬಾಲ್ಯ ವಿವಾಹದ ನಿಷೇಧಾಧಿಕಾರಿಗಳು ಇದ್ದೀರಿ ಕಾನೂನು ಪ್ರಕಾರವಾಗಿ. ಈ ಬಾಲ್ಯ ವಿವಾಹವನ್ನು ನಿರ್ಮೂಲನೆ ಮಾಡೋಕ್ಕೆ ಅಥವಾ ಇನ್ನೂ ನಿಮ್ಮ ವ್ಯಾಪ್ತಿಯಲ್ಲಿ ಒಬ್ಬರು ಮುಖ್ಯ ಶಿಕ್ಷಕರಾಗಿ ಮತ್ತು ಅದರ ನಿಷೇಧ ಅಧಿಕಾರಿಗಳಾಗಿ ನೀವು ಏನು ಕ್ರಮ ಕೈಗೊಳ್ತಾ ಇದ್ರಿ ಮತ್ತು ಅದನ್ನು ಹೇಗೆ ಮಕ್ಕಳಲ್ಲಿ ತಿಳುವಳಿಕೆ ಮೂಡಿಸ್ತಾ ಇದ್ದೀರಿ?
ನಾನು ಬಂದ ವರ್ಷನೂ ಆಯಿತು, 2009 ಕೂಡ ಬಾಲ್ಯ ವಿವಾಹ ಆಯಿತು.
2009
ಅದರ ನಂತರ ಇದುವರೆ ತನಕ ಒಂದು ಬಾಲ್ಯ ವಿವಾಹ ಆಗಿಲ್ಲ ಸರ್.
ಒಂದು ವೇಳೆ ಆದರೆ ನಾವು ನಿಮಗೆ ಕಂಪ್ಲೇಂಟ್ ಕೊಟ್ಟರೆ ನೀವು ಕ್ರಮ ಕೈಗೊಳ್ತೀರಾ?
ನಿಶ್ಚಿಂತೆಯಾಗಿ ನೀವು ಯಾವಾಗ ಬೇಕಾದ್ರೂ ನನಗೆ ಫೋನ್ ಮಾಡಬಹುದು.
ನಮ್ಮ ಊರಿನವರು ಮತ್ತೆ ನಾವು ಅವರ ದಿನ ಮುಖ ನೋಡಬೇಕು ಮತ್ತೆ ಎಲ್ಲ ಆತರ ಹೇಳುವಂತ ವಾತಾವರಣ
ಇಲ್ಲ ಸರ್. ನಾನು ಅದರಲ್ಲಿ ಬಹಳ ನಿರ್ದಾಕ್ಷಿಣ್ಯವಾಗಿ ಅವರನ್ನ
ಅವಾಯ್ಡ್ ಮಾಡಿದ್ದೆ.
ಎಸ್ ಸರ್.
ಈಗ ನಿಮಗೆ ಪಂಚಾಯತ್ ಸ್ಪಂದಿಸ್ತಾ ಇದೆಯಾ ಇತ್ತೀಚಿನ ದಿನಗಳಲ್ಲಿ?
ಹಾ ಹೌದು ಸರ್, ನಾವು ಪ್ರತಿಯೊಂದು ಇದನ್ನ ನಾವು ಪಂಚಾಯತಿಗೆ
ಅರ್ಜಿ
ಕೊಡ್ತೀವಿ. ಆಮೇಲೆ ಗ್ರಾಮ ಸಭೆಗಳಲ್ಲಿ ನಾವು ಭಾಗವಹಿಸ್ತೀವಿ. ಈಗ ನನ್ನ ಮಕ್ಕಳು, ನಾವೆಲ್ಲ ಗ್ರಾಮ ಸಭೆಗಳಿಗೆ ಹೋಗ್ತಾ ಇದೀವಿ, ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ,
ಭಾಗವಹಿಸ್ತಾ
ಇದಾರೆ. ಅವರು ತಮಗೆ ಏನ್ ಬೇಕು ಅನ್ನೋದನ್ನ
ಅವರೇ
ಕೇಳ್ತಾರೆ.
ಇದನ್ನೆಲ್ಲ ಒಂದು ಸರ್ಕಾರಿ ಆದೇಶ ಬಂತು ಅದಕ್ಕೋಸ್ಕರ ಮಾಡಬೇಕು ಅಂತ ಅನಿಸ್ತಾ ಇದೆ ನಿಮಗೆ, ಅಥವಾ ನೀವು ಸ್ವಸ್ಫೂರ್ತಿಯಿಂದ ಇದನ್ನು ಮಾಡ್ತಾ ಇದ್ದೀರಾ?
ಸರ್, ಸರ್ಕಾರದ ಆದೇಶ ಬಂದ್ರೆ ಮಾಡ್ಬೇಕು ಅಂತಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಮಕ್ಕಳ ಆ ಸ್ಥಿತಿಯಲ್ಲಿದ್ರೆ
ನಾನೇನ್ ಮಾಡ್ಬೇಕಾಗಿತ್ತು?
ಅದರಿಂದ ನಮ್ಮ ಮಕ್ಕಳಲ್ಲಿ ಇಷ್ಟ ಅವೇರ್ನೆಸ್ ಬಂದಿದೆ. ಅವ್ರ ತಂದೆ ತಾಯಿ ಫಸ್ಟ್ ಏನ್ ಮಾಡ್ತಿದ್ರು, ಅವ್ರಿಗೆ ಅದನ್ನ ತಗೊಂಡ್ ಬರ್ಲಿಕ್ಕೆ ಕಳಿಸ್ತಾ ಇದ್ರು. ನಂತರ ಏನಾಗಿದೆ, ಈಗ ಆ ಮಕ್ಕಳು ತಂದೆ ತಾಯಿಗಳಿಗೆ ಬಿಡಿಸಿದ್ದಾರೆ ಸರ್. ಅಂತ ಉದಾಹರಣೆಗಳನ್ನ ನಾನು ಕೊಡಬಲ್ಲೆ. ಆದ್ರಿಂದ ಆ ಮಕ್ಕಳ ಮೇಲೆ ಏನ್ ದೌರ್ಜನ್ಯ ನಡೀತಿತ್ತು, ಹೊಡಿಯೋದು ಬಡಿಯೋದು ಅದೆಲ್ಲ ನಿಂತಿದೆ. ಈಗ ನನ್ನ ಮಕ್ಕಳ ಹೆದರ್ಸ್ತಾರೆ ಸರ್ ಅವ್ರ ತಂದೆ ತಾಯಿಗೆ. ನಮ್ಗೆ ಮಕ್ಕಳ ಹಕ್ಕುಗಳ ಕ್ಲಬ್ ಅಲ್ಲಿ ಇದೆಲ್ಲ ಇದೆ, ನಮ್ಮ ಹಕ್ಕುಗಳು ಇದು, ಬದುಕೋ ಹಕ್ಕಿದೆ ನಮ್ಗೆ.
ನಿಮ್ಮ ಶಾಲೆಯಲ್ಲಿ ಅದೇ ರೀತಿ ನಡೀತಾ ಇದೆಯಾ ಮೇಡಮ್? ಶುಭಾ ಮೇಡಮ್, ನಿಮ್ಮ ಕಾಡ್ಲೂರು ಶಾಲೆಯಲ್ಲಿ ಆ ಥರದ್ದು ಏನಾದ್ರು ಕ್ರಮ ಕೈಗೊಂಡಿದ್ದೀರಾ ನೀವು?
ನಾನು ಇಲ್ಲಿ ಏನು ವೃತ್ತಿಗೆ ಜಾಯಿನ್ ಆದಾಗಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಬಾಲ್ಯ ವಿವಾಹದ ಪ್ರಸಂಗಗಳು ಖಂಡಿತವಾಗ್ಲೂ
ಕಂಡುಬಂದಿದೆ. ಒಂದು ವೇಳೆ ಆದರೆ ನೀವೊಬ್ಬರು ಶಿಕ್ಷಕರಾಗಿ ಏನು ಮಾಡ್ತೀರಿ ಘಟನೆ ನಡೀತಾ ಇದೆ ಗೊತ್ತಾದರೆ ನಿಮಗೆ?
ಖಂಡಿತವಾಗ್ಲೂ ಆ ಪ್ರದೇಶಕ್ಕೆ ಮೊದಲು ಹೋಗಿ ಪಾಲಕರ ಮನವೊಲಿಸುವ ಪ್ರಯತ್ನ ಮಾಡುತ್ತೇವೆ.
ಒಂದು ವೇಳೆ ಅವರು ಕೇಳದಿದ್ರೆ ಏನು
ಮಾಡ್ತೀರಿ? ಕೇಳದಿದ್ದಾಗ ಯುನಿಸೆಫ್ನ ಸಹಯೋಗದೊಂದಿಗೆ
ಪೊಲೀಸ್ ಇಲಾಖೆ ಯೋಜನೆ ಇಲ್ಲ, ಅವರು ಒಂದು
ಅವರ ಸಹಯೋಗದಿಂದ ಅವರು ಕೂಡ ಒಬ್ಬ ಗ್ರಾಮಸ್ಥರಾಗಿಂದ ಮನವೊಲಿಸುವಲ್ಲಿ ಪ್ರಯತ್ನ ಪಡಬಹುದು ಅನ್ನುವಂತ ನಂಬಿಕೆಯಿಂದ ಹೋಗಿ.
ಹಾಗಾದ್ರೆ ಕೇವಲ ಪಾಠ ಮಾಡೋದು ಅಷ್ಟೇ ಅಲ್ಲ, ಸಮಾಜದ ಅಭಿವೃದ್ಧಿಗೂ ನಾನು ಪಾತ್ರ ಅನ್ನೋದನ್ನ ನೀವು ಅರಿತು ಮುಂದೆ ಹೋಗ್ಲಿಕ್ಕೆ ಸಿದ್ಧರಿದ್ದೀರಿ?
ಖಂಡಿತವಾಗಿ.
ಕೊನೆಯದಾಗಿ ಒಬ್ಬರು ಶಿಕ್ಷಕರಾಗಿ ಇಡೀ ಶಾಲೆ, ಶಿಕ್ಷಣ ಸಮುದಾಯ, ಅದರ ಅಭಿವೃದ್ಧಿಗೋಸ್ಕರ ಈ ಎರಡು ಪದ್ಧತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಉಳಿದ ಶಿಕ್ಷಕರಿಗೆ ತಾವು ಏನು ಸಂದೇಶ ಕೊಡ್ತೀರಿ?
ಖಂಡಿತವಾಗ್ಲೂ ಸಮುದಾಯವು ಕೂಡ ಈ ಒಂದು ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುತ್ತದೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡುತ್ತೇನೆ. ಯಾಕೆಂದ್ರೆ ನಮ್ಮ ಊರಿನಲ್ಲಿ ಹೊಸದಾಗಿ ಪ್ರೌಢಶಾಲೆ ನಿರ್ಮಾಣಗೊಂಡಿರುವಂತಹ ಸಂದರ್ಭದಲ್ಲಿ ಜಾಗದ ಸಮಸ್ಯೆ ಇತ್ತು. ಆ ಒಂದು ಸಂದರ್ಭದಲ್ಲಿ ಶಿಕ್ಷಣ ಪ್ರೇಮಿಗಳಾದಂತಹ ಸುಬ್ಬರಾಜು ಎನ್ನುವಂತರು ತಮ್ಮ ಸ್ವಂತ ಜಾಗವನ್ನ ಪ್ರೌಢಶಾಲೆಗೆ ದೇಣಿಗೆಯಾಗಿ ಕೊಟ್ಟು ತಮ್ಮ ಒಂದು ಉದಾರತೆಯನ್ನು ಮೆರೆಯುವುದರ ಜೊತೆಗೆ ಶಿಕ್ಷಣ ಪ್ರೇಮಿಯೂ ಹೌದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಗ್ರಾಮ ಸಭೆಗಳಿಂದ, ಮಕ್ಕಳ ಗ್ರಾಮ ಸಭೆಗಳಿಂದ ಊರಿಗೂ ಕೂಡ ಮಕ್ಕಳು ಅಂದ್ರೆ ಧೈರ್ಯವಾಗಿ ತಮಗೆ ಬೇಕಾದಂತಹ ಹಕ್ಕುಗಳನ್ನ ಪಡೆದುಕೊಳ್ಳುವುದರಲ್ಲೇ ಯಶಸ್ವಿಯಾಗಿದೆ.
ಎಲ್ಲ ಮಕ್ಕಳಿಗೆ ಈ ಹಕ್ಕಿದೆ
ಖಂಡಿತವಾಗಿ.
ಇದು ಕರ್ನಾಟಕದ ಎಲ್ಲಾ ಪಂಚಾಯತ್ಗಳಲ್ಲಿ ಮಕ್ಕಳ ಗ್ರಾಮ ಸಭೆ ಆಗಬೇಕು, ಅಲ್ಲಿ ಮಕ್ಕಳು ತಮ್ಮ ಹಕ್ಕನ್ನು ಕೇಳಬೇಕು
ಖಂಡಿತವಾಗಿಯೂ. ಯಾಕೆಂದ್ರೆ ಶಾಲೆ ಒಂದು ಗ್ರೌಂಡಿನಲ್ಲಿ ಕಾಲುವೆ ಇತ್ತು, ಅದನ್ನ ಪಂಚಾಯತಿ ವತಿಯಿಂದ ತೋಡಿದ್ದರೂ ಕೂಡ ತೆರೆದಿತ್ತು, ಅದನ್ನ ಮುಚ್ಚಿರಲಿಲ್ಲ. ಮಕ್ಕಳ ಗ್ರಾಮ ಸಭೆ ನಡೆದಂತ ಸಂದರ್ಭದಲ್ಲಿ ಮಕ್ಕಳು ನಿರ್ಭಯವಾಗಿ ಎದ್ದು ನಿಂತು ತಮ್ಮ ಸಮಸ್ಯೆಯನ್ನು ಮುಂದಿಟ್ರು. ಏನಂದ್ರೆ, ನಾವು ಆಟ ಆಡುವಾಗ ವಿದ್ಯಾರ್ಥಿಗಳು ಯಾರಾದರೂ ಅದರಲ್ಲಿ ಬಿದ್ದರೆ ಅವರು ಕೇಳಿದಂತ ಪ್ರಶ್ನೆ ಇಷ್ಟು ಮೊನಚಾಗಿತ್ತು ಅಂದ್ರೆ ಅವರ ಪ್ರಾಣವನ್ನಾಗಲಿ ಅಥವಾ ಆದಂತ ಹಾನಿಯನ್ನಾಗಲಿ ಯಾರಾದರೂ ತುಂಬಿಕೊಡುವುದಕ್ಕೆ ಸಾಧ್ಯವಾಯನು ಅಂತ ನಿರ್ಭಯ ಪ್ರಶ್ನೆಯನ್ನು ಹಾಕಿದ್ರು. ಸೊ ಆ ಒಂದು
ಕ್ರಮ ಏನಾಯ್ತು,
ಖಂಡಿತವಾಗ್ಲೂ ಆ ಕ್ರಮದಿಂದ ಆ ಒಂದು ಪ್ರಶ್ನೆಯಿಂದಾಗಿ ತಕ್ಷಣ ಜಾಗೃತಿಗೊಂಡಂತ ಪಂಚಾಯತಿಯವರು ಕೂಡಲೇ ಅದನ್ನ ಮುಚ್ಚಿಸುವುದರ ಮೂಲಕ ಅದನ್ನು ಲೆವೆಲ್ ಆಗಿ ಗ್ರೌಂಡ್ ಆಗಿ
ರೂಪಾಯಿಲ್ಲ,
ಖಂಡಿತವಾಗಿಲ್ಲ. ಮಕ್ಕಳು ನಿರ್ಭಯವಾಗಿ ಆಟವಾಡಿ,
ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಪಂಚಾಯತ್ನವರು ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಕೇವಲ ಅಭಿವೃದ್ಧಿ ಚಟುವಟಿಕೆಗಳು, ಚರಂಡಿ, ಬೀದಿ ಬೀದಿ. ಹಾಗಾದ್ರೆ ಈಗ ಶಿಕ್ಷಣದ ಬಗ್ಗೆ ಪಂಚಾಯತ್ ಕೂಡ ಜವಾಬ್ದಾರಿ ತಗೊಳ್ಳುವ ಹಾಗೆ ಆಗಿದೆ.
ಹೋಟೆಲ್, ಗ್ಯಾರೇಜ್, ಅಂಗಡಿ, ಮಾರ್ಕೆಟ್, ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಇತರ ಯಾವುದೇ ಶಾಪ್ಗಳಲ್ಲಿ 14 ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದೀರಾ? ನಿಮ್ಮಲ್ಲಿಗೆ ಅಧಿಕಾರಿಗಳು ಯಾವಾಗ ಬೇಕಾದರೂ ದಾಳಿ ನಡೆಸಬಹುದು. ಎಚ್ಚರಿಕೆ, ಅವರನ್ನು ತಕ್ಷಣ ಬಿಡುಗಡೆ ಮಾಡಿ ಶಾಲೆಗೆ ದಾಖಲಿಸಿ.
ನೀವು ಕೊನೆಯದಾಗಿ ಮಕ್ಕಳ ಹಕ್ಕುಗಳ ಕ್ಲಬ್ ಮತ್ತು ಮಕ್ಕಳ ಸಂರಕ್ಷಣೆ ದೃಷ್ಟಿಯಿಂದ ಮುಖ್ಯ ಶಿಕ್ಷಕರಾಗಿ ಸಮಾಜಕ್ಕೆ ಮತ್ತು ಉಳಿದ ಶಿಕ್ಷಕರಿಗೆ ಏನು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಿ?
ಸರ್, ಸಮಾಜ ಆಗಲಿ, ಊರಿನ ಹಿರಿಯರಾಗಲಿ, ನಮ್ಮ ಶಾಲೆ ಶಿಕ್ಷಕರಾಗಲಿ, ಎಲ್ಲರೂ ಆ ಊರಿನ ಮಕ್ಕಳು, ಎಲ್ಲರ ಮಕ್ಕಳೇ. ಹಾಗಾಗಿ ಮಕ್ಕಳ ಅಭಿವೃದ್ಧಿ, ಆ ಇವತ್ತು ಅವರು ಇಂದಿನ ಮಕ್ಕಳು, ಇಂದಿನ ಪ್ರಜೆಗಳು,
ಈ ಸರಣಿಯ ಶೀರ್ಷಿಕೆನೆ ಅದು.
ಹೌದು,
ಇಂದಿನ ಮಕ್ಕಳು,
ಇಂದಿನ ಪ್ರಜೆಗಳು. ಹಾಗಾಗಿ ಅವರಲ್ಲಿ ಮನೋದೌರ್ಬಲ್ಯ ಕುಗ್ಗಿಸ್ಬಾರ್ದು, ಅವರಲ್ಲಿ ಆತ್ಮವಿಶ್ವಾಸ ಬೆಳೆಸ್ರಿ. ಎಲ್ಲ ಶಿಕ್ಷಕರು ಮಕ್ಕಳ ಹಕ್ಕುಗಳ ಬಗ್ಗೆ, ಅವರಿಗೆ ಏನು ಬೇಕು ಬೇಡ ಅದನ್ನ ತಿಳ್ಕೊಂಡು, ಯಾವಾಗ ಮಗು ಕೆಟ್ಟ ದಾರಿಯನ್ನ ಹಿಡಿಯತ್ತೆ ಅಂತ ನಮಗ್ ತಿಳಿದ ತಕ್ಷಣ ಅದನ್ನ ಸರಿಯಾದ ದಾರಿಗೆ ತಂದು ಉತ್ತಮ ಪ್ರಜೆಯಾಗಿ ಮಾಡಿ ಈ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಡ್ಲಿ ಅಂತ ನನ್ನ ಆಶೆ.
ಒಬ್ಬರು ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ, ಅದೇ ರೀತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಧ್ಯಕ್ಷರು, ಸದಸ್ಯರಾಗಿ ಇವರೆಲ್ಲ ಇವತ್ತು ಕಾಡ್ಲೂರು ಮತ್ತು ಸಗಮಕುಂಟ ಪಂಚಾಯತಿ ಯಾವ ರೀತಿ ಶಿಕ್ಷಣದಲ್ಲಿ ಅಭಿವೃದ್ಧಿಯತ್ತ ಹೆಜ್ಜೆ ಇಡುತ್ತಾ ಇದೆ ಅನ್ನೋದನ್ನು ತಾವೆಲ್ಲ ಕೇಳಿದ್ದೀರಿ. ನಿಜಕ್ಕೂ ಇದು ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ಜಿಲ್ಲೆಗೆ ಒಂದು ಉತ್ತಮ ಮಾದರಿಯ ಪಂಚಾಯತ್ಗಳಾಗಿದ್ದಾವೆ. ಇಂಥ ಬದಲಾವಣೆ ನಮಗೆ ನಿಜವಾಗಿ ಬೇಕಾಗಿರುವಂಥದ್ದು. ಇಂಥ ಬದಲಾವಣೆ ನಮ್ಮ ಇಡೀ ರಾಯಚೂರಿನ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವರು ತಮ್ಮ ಯಶೋಗಾಥೆಗಳನ್ನು ತಮ್ಮಿಂದ ಹಂಚಿಕೊಂಡಿದ್ದಾರೆ. ತನ್ಮೂಲಕ ಅವರು ಈ ಕೆಲಸದ ಹೆಜ್ಜೆಯನ್ನು ಇನ್ನೂ ಹೆಚ್ಚು ಗಟ್ಟಿ ಮಾಡ್ತಾ ತಮ್ಮ ಪಂಚಾಯತಿಗಳನ್ನು ಬಾಲಕಾರ್ಮಿಕ ಮುಕ್ತದತ್ತ ಕೊಂಡೊಯ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿಯಾಗಿವೆ. ಈ ರೀತಿಯಲ್ಲಿ ಎಲ್ಲ ಪಂಚಾಯತಿಗಳು ಮುಂದೆ ಬರಲಿ, ನಮ್ಮ ಪಂಚಾಯತಿಗಳು ಬಾಲಕಾರ್ಮಿಕ ಮತ್ತು ಬಾಲ್ಯ ಮುಕ್ತ ಆಗಲಿ ಅಂತ ಹೇಳ್ತಾ ಈ ಸರಣಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಮುಂದಿನ ಸರಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
ಇದುವರೆಗೆ ಇಂದಿನ ಮಕ್ಕಳು, ಇಂದಿನ ಪ್ರಜೆಗಳು, ಮಕ್ಕಳ ಸಂರಕ್ಷಣೆ ಕುರಿತು ಮಾಹಿತಿ ಹಾಗೂ ಯಶೋಗಾಥೆಗಳ ಪರಿಚಯಾತ್ಮಕ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ನಿರ್ಮಾಣ ಮತ್ತು ಪ್ರಾಯೋಜಕರು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಮಾರ್ಗದರ್ಶನ ಸನ್ಮಾನ್ಯ ಶ್ರೀ ಎಸ್ಎನ್ ನಾಗರಾಜು, ಜಿಲ್ಲಾಧಿಕಾರಿಗಳು ರಾಯಚೂರು. ಪರಿಕಲ್ಪನೆ, ನಿರ್ವಹಣೆ ಮತ್ತು ನಿರೂಪಣೆ ಕೆ ರಾಘವೇಂದ್ರ ಭಟ್. ಸಂಯೋಜಕರು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಬಿಡಿ ಕಾಂಬ್ಳೆ, ಧ್ವನಿ ಮುದ್ರಣ ಸಹಕಾರ ಬಿ ನರಸಿಂಹ್ಲು, ಅನ್ನಪೂರ್ಣ ಅರೋಲಿ. ಕೇಳುಗರಿಗೆ ವಿಶೇಷ ಸೂಚನೆ, ಪ್ರತಿ ಸರಣಿ ಕುರಿತು ವಿಶೇಷ ಲೇಖನ, ಪ್ರಬಂಧ, ಅನಿಸಿಕೆ, ಅಭಿಪ್ರಾಯಗಳು ಹಾಗೂ ಚಿತ್ರಕಲೆ ಸ್ಪರ್ಧೆಯನ್ನು ಯೋಜಿಸಲಾಗಿದೆ. ಆಯ್ದ 10 ಉತ್ತಮ ಬರಹಗಳಿಗೆ ಮತ್ತು 10 ಚಿತ್ರಕಲೆಗೆ ಆಕರ್ಷಕ ಬಹುಮಾನಗಳನ್ನು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಯೋಜನೆಯಿಂದ ನೀಡಲಾಗುವುದು. ಇಂದಿನ ಮಕ್ಕಳು, ಇಂದಿನ ಪ್ರಜೆಗಳು, ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಜಾಗೃತಿ ಕಾರ್ಯಕ್ರಮ ಕೇಳಿ. ಮಕ್ಕಳ ಸಂರಕ್ಷಣೆಗೆ ಮುಂದಾಗಿ.